स्वागतं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभा हरिकथामृतसार गुरुगळ करुणदिन्दा पणितु पेळुवे परम भगवत् भक्तरिदन आदरदि केळुवुदु कृष्ण ಪಂಚ ತನ್ಮಾತ್ರ ಸಂಧಿ ಇಲ್ಲಿ ಭಗವಂತ ಹೇಗೆ ಹೊರಗಡೆ ಭಗವಂತ ನಮ್ಮೊಳಗೆ ಇದ್ದಾನೆ ಅವನು ಎಲ್ಲ ನಮ್ಮ ನಾಟ್ ಓನ್ಲಿ ಇನ್ ದಿಸ್ ಸ್ಥೂಲ ದೇಹ ಇಲ್ಲ ನಾಲ್ಕು ದೇಹದಲ್ಲಿನೂ ಇದ್ದಾನೆ ಅವನು ಮಾತ್ರ ಇಲ್ಲ ಈ ದೇಹ ಈ ನಮ್ಮ ಸಾಧನೆ ಎಲ್ಲ ಆಗಬೇಕಂದ್ರೆ ಅದಕ್ಕೆ ಅಸ್ತಿತ್ವ ಅಸ್ತಿತ್ವ ಅಂದ್ರೆ ಎಕ್ಸಿಸ್ಟೆನ್ಸ್ ಅಸ್ತಿತ್ವ ಅಂದ್ರೆ ಜಸ್ಟ್ ಬ್ರೀತಿಂಗ್ ಇನ್ ಬ್ರೀತಿಂಗ್ ಔಟ್ ಅದು ಮಾತ್ರ ಇಲ್ಲ ಅಸ್ತಿತ್ವ ಯಾಕೆಂದ್ರೆ ಒಂದು ಮಗು ಬಂದು ಗರ್ಭದಲ್ಲಿ ಆ ಶಿಶು ಇರುವಾಗಲೂ ಇಟ್ ಡಸಂಟ್ ಡೂ ಇಂಡಿಪೆಂಡೆಂಟ್ಲಿ ಬ್ರೀತಿಂಗ್ ಇನ್ ಬ್ರೀತ್ ಔಟ್ ಬಾಡಲ್ಲ ಎಕ್ಸಿಸ್ಟೆನ್ಸ್ ಅದಕ್ಕೆ ಉಂಟು ಸೊ ಹಾಗೆ ಎಕ್ಸಿಸ್ಟೆನ್ಸ್ಗೆ ಬೇಕಾ ಆ ಕೆಲಸವನ್ನ ಮಾಡಲಿಕ್ಕೆ ವಾಯುದೇವರನ್ನ ತಂದಿಟ್ಟಿದ್ದಾನೆ ವಾಯುದೇವರ ಮೂಲಕವಾಗ ಅವನು ಈ ಶರೀರಕ್ಕೆ ಅಸ್ತಿತ್ವ ಎಕ್ಸಿಸ್ಟೆನ್ಸ್ಗೆ ಅಸ್ತಿತ್ವ ಅಂತ ಹೇಳ್ತೀವಿ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ ಈ ದೇಹಕ್ಕೆ ಮಾತ್ರ ಇಲ್ಲ ಈ ನಾಲ್ಕು ದೇಹಕ್ಕೇನೋ ಅಸ್ತಿತ್ವ ಉಂಟು ಅಂತ ಹೇಳ್ತಾ ಇದ್ದಾರೆ ಅದು ನೆಕ್ಸ್ಟ್ ಆಫ್ಟರ್ ದಟ್ ಅಸ್ತಿತ್ವ ಬಂತು ಲೈಫ್ ಫಾರ್ಮ್ ಎಂಬುದು ಬಂತು ಈವಾಗ ನಾವು ಹೇಳೋದು ಸ್ಥೂಲ ದೇಹವನ್ನೇ ತಗೊಳ್ಳೋಣ ಬಿಕಾಸ್ ಯಾಕೆಂದ್ರೆ ಸ್ಥೂಲ ದೇಹದಿಂದ ಸಾಧನೆಗಳು ಆಗತ್ತೆ ನಮಗೆ ಸೊ ಈ ಸ್ಥೂಲ ದೇಹದಲ್ಲಿ ಪ್ರಾಣ ಬಂದಾಯ್ತು ಪ್ರಾಣ ಬಂದ ಮೇಲೆ ವಿ ವಾಂಟ್ ಟು ಬಿ ನೆಕ್ಸ್ಟ್ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಸಾಧನಾ ಪರ್ಸ್ಪೆಕ್ಟಿವ್ ಅಲ್ಲಿ ಬಿಕಾಸ್ ಗಿಡ ಮೂಲಿಕೆಗಳಿಗೂ ಪ್ರಾಣ ಇದೆ ಅಸ್ತಿತ್ವ ಇದೆ ಮತ್ತು ಪ್ರಾಣಿಗಳಿಗೇನೂ ಅಸ್ತಿತ್ವ ಇದೆ ನಮಗೇನೋ ಅಸ್ತಿತ್ವ ಇದೆ ಸೊ ವಾಟ್ ಡಿಸ್ಟಿಂಗ್ವಿಷಸ್ ಡೆಮ್ ಪಶುಕ್ಕಿಂತ ನಾವು ಮೇಲೆ ಯಾಕಿದ್ದೀವಿ ಅದು ಮಾತ್ರ ಇಲ್ಲ ಮನುಷ್ಯರಲ್ಲೇ ಪಶು ಹಂಗೇನೋ ಬದುಕೋರು ಅನೇಕರನ್ನ ಈ ಕಲಿಯುಗದಲ್ಲಿ ಇದ್ದಾರೆ ದೇವರಿರೋದೇ ಮರೆತು ಅವರವರು ಕರ್ಮಾನುಸಾರವಾಗಿ ಅದಿರ್ತಾರೆ ಸೊ ವಾಟ್ ಡಿಸ್ಟಿಂಗ್ವಿಷಸ್ ಅಸ್ ಅಂದ್ರೆ ನಮ್ಮ ಮನಸ್ಸು ಆ ಮನಸ್ಸಲ್ಲಿ ಮನಸ್ಸಿಗೆ ತಕ್ಕ ವಾಕ್ ಈವನ್ ಲೌಕಿಕದಲ್ಲಿನೂ ನಾವು ಒಂದು ಮನುಷ್ಯರು ನಾವು ಫಂಕ್ಷನ್ ಮಾಡ್ಬೇಕಂದ್ರೆ ಭಗವಂತಂದು ಒಂದು ತಕೊಳ್ಳಿ ಅದನ್ನ ಬಿಟ್ಟು ಲೌಕಿಕವೇ ತಕೊಂಡನು ಮನಸ್ಸು ಮತ್ತು ವಾಕ್ ಮನಸ್ಸೇಕಂ ವಚಸ್ಸೇಕಂ ಅಂತ ಹೇಳಿದಾಗೆ ಮನಸ್ಸು ಅಂಡ್ ವಾಕ್ ಇನ್ ಸಿಂಕರ್ನೈಸ್ ಆಗಿ ಹೋಗಬೇಕು ಅವಾಗ ತಾನೆ ಲೌಕಿಕದಲ್ಲಿನೂ ಸಕ್ಸಸ್ ಬರುತ್ತೆ ಭಗವಂತನ ವಿಷಯದಲ್ಲಿ ಅದು ಭಗವಂತನಲ್ಲಿ ನಾವು ಇಡಬೇಕಂದ್ರೆ ನೀವೊಂದು ಪೂಜೆಯನ್ನು ಮಾಡಬೇಕಂದ್ರೆ ಬರೀ ಒಂದು ಬಾಯಿಂದ ಒಂದು ಸ್ತೋತ್ರ ಹೇಳಿ ಮನಸ್ಸು ಎಲ್ಲೋ ಇದ್ರೆ ಅದು ಪೂಜೆ ಸಾಧನೆ ಅಂತ ಅನ್ಸ್ಕೊಳ್ಳೋದಿಲ್ಲ ಮನಸ್ಸು ಅಲ್ಲಿ ಇಡಬೇಕು ನಮ್ಮ ವಾಕ್ ಎಲ್ಲಿ ಇದೆಯೋ ವಾಕ್ ಯಾರನ್ನ ಹೇಳುತ್ತೋ ಅಲ್ಲೇ ಮನಸ್ಸು ಇಡಬೇಕು ಮನಸ್ಸು ಏಕಂ ವಚಸ್ ಏಕಂ ಆಗ್ಬೇಕು ಕರ್ಮವೂ ಏಕಂ ಆಗತ್ತೆ ಕಾಯದಿಂದ ಕಾಯ ಕಮ್ಸ್ ಲೇಟರ್ ಸೊ ಈ ಎರಡನ್ನ ಈ ಪದ್ಯದಲ್ಲಿ ತಕೊಂಡಿದ್ದಾರೆ ಆಫ್ಟರ್ ಪ್ರಾಣ ಎಕ್ಸಿಸ್ಟೆನ್ಸ್ ಆದ ಮೇಲೆ ಮನಸ್ಸು ವಾಕ್ ಇದಕ್ಕೆ ಇದು ನಮ್ಗೆ ಒಟ್ಟಿಗೆ ಇರುವಂತ ಕೊಡುವಂತ ದೇವತೆಯನ್ನ ಉಪಾಸ ಮನೋವಾಕ್ ರೂಪ ಮನೋಮಯ ವಾಂಗ್ ಮನೋಮಯ ಅಂತ ವಾಕ್ ಮನೋಮಯ ರೂಪವನ್ನ ಇಲ್ಲಿ ಇದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇದು ಬಂದು ಆಕ್ಚುಲಿ ಇದು ಲಿಟ್ರಲಿ ಇಟ್ ಇಸ್ ಟೇಕನ್ ಫ್ರಮ್ ಚಾಂದೋಗ್ಯ ಭಾಷ್ಯ ಚಾಂದೋಗ್ಯ ಭಾಷ್ಯ ಐ ಥಿಂಕ್ ಇಟ್ ಇಸ್ ಥರ್ಡ್ ಅಂತಕೊಳ್ತೀನಿ ಚಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ರಾಯರು ಏನ್ ಹೇಳಿದ್ದಾರೋ ಅದನ್ನೇ ಇಲ್ಲಿ ತಕೊಂಡ್ ಬರ್ತಾ ಇದ್ದಾರೆ ಹೇಳೋ ಪರ್ಪಸ್ ಏನು ಅಂದ್ರೆ ಒಂದೊಂದಕ್ಕೇನು ಒಂದು ಇದೆಲ್ಲ ದೀಸ್ ಆರ್ ಕಾಲ್ಡ್ ಜೆಮ್ಸ್ ಅಂತ ಉಪಾಸನೆಗೆ ಬಳಸೋದು ಇದು ನಮ್ಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗೇನು ಆಗತ್ತೆ ಇದನ್ನ ಯಾಗದಲ್ಲಿನೂ ಮಾಡ್ತಾರೆ ಪ್ರತಿ ಒಂದು ಯಾಗದಲ್ಲಿನೂ ಮಾಡ್ತಾರೆ ಫಸ್ಟ್ ವಿಲ್ ಸಿ ದಿಸ್ ವರ್ಸ್ ಅಂಡ್ ದೆನ್ ಗೋಯಿಂಗ್ ಟು ದಟ್ ಇಲ್ಲಿ ಏನ್ ಹೇಳ್ತಾರೆ ಈ ವಾಂಗ್ ಮನೋಮಯ ರೂಪ ಅಂತ ಇದೆಲ್ಲ ಇಲ್ಲಿ ಭಗವಂತನೇ ಇಲ್ಲಿನೂ ಯಾರಿದ್ದಾರಂದ್ರೆ ಭಗವಂತನೇ ಇಲ್ಲಿ ಇದ್ದಾನೆ ಆ ವಾಂಗ್ ಮನೋಮಯ ರೂಪದಿಂದ ಭಗವಂತ ಈ ಶರೀರದಲ್ಲಿ ನಮಗೆ ಆ ತರ ಪ್ರೇರಣೆಯನ್ನು ಮಾಡ್ತಾ ಇದ್ದಾನಂತ ಇದಕ್ಕೆ ಒಂದು ಆಕಾರ ಕೊಡ್ತಾ ಇದೆ ಒಂದು ಒಂದು ನಮ್ಗೆ ವಾಂಗ್ ಮನೋಮಯ ರೂಪ ಅಂದ್ರೆ ಹೇಗೆ ಅಂದ್ರೆ ನಮ್ಮ ದೇಹವೇ ತಕೊಳ್ಳಿಂತಾರೆ ಭಗವಂತ ಹೇಗಿದ್ದಾನ ಅಂತ ನಮ್ಗೆ ಗೊತ್ತಿಲ್ಲ ಈ ನಮ್ಮ ದೇಹವನ್ನೇ ತಕೊಳ್ತಾರೆ ಅಲ್ಲಿ ಒಂದು ಆಕಾರ ಕೊಡ್ತಾರೆ ಆಕಾರ ಕೊಡ್ಬೇಕಂದ್ರೆ ತಲೆ ಇರಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ಹೇಗೆ ಒಂದು ಬಾಡಿ ಫಾರ್ಮ್ ಶಿರಗಳೈದು ಐದೆರಡು ಬಾಹುಗಳು ಎರಡು ಪಾದಗಳು ಒಂದು ಮಧ್ಯೋದರದಿ ಶೋಭಿಪ ವಾಂಗ್ ಮನೋಮಯ ಎನಿಸಿ ನಿತ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ವಾಂಗ್ಮಯೋಮಯ ನೆನಪ ನಿತ್ಯದಲ್ಲಿ ಅಂತಿದೆ. ಸೊ ಇದಕ್ಕೆ ಅವನ ರೂಪ ಹೇಗಿದೆ ಅಂದ್ರೆ, ಇವನಿಗೆ ಇದು ಗಾಯತ್ರಿ ಮಂತ್ರದಲ್ಲಿನೂ ಇದೆಲ್ಲ ಬರುತ್ತೆ ಅಂದ್ರೆ, ಅಂದ್ರೆ ಶಿರಗಳೈದು, ಶಿರಗಳೈದು ಅಂದ್ರೆ ಈ ವಾಂಗ್ಮನೋಮಯ ರೂಪ ಹೇಗಿರತ್ತಂದ್ರೆ ಐದು ತಲೆ ಇದೆ ಅಂತ. ಅದಕ್ಕೆ ಐದು ತಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಐದು ತಲೆ, ಮತ್ತು ಐದು ತಲೆ ಇದ್ರೆ 5×2 ಎರಡು, ಎರಡೆರಡು ಬಾಹುಗಳು ಅಂದ್ರೆ 10 ಬಾಹುಗಳು, ಕೈಗಳು, ಬಾಹು ಕೈ ಕೈಗಳು, ಶೋಲ್ಡರ್ಸ್ ಅಂತ ತಗೊಳ್ಳಿ. ಐದು ಶಿರಗಳೈದು, ಐದು ಎರಡು, ಐದು ಎರಡು 5×2 10 ಬಾಹುಗಳು, ಶೋಲ್ಡರ್ಸ್ ಆರ್ ಹ್ಯಾಂಡ್ಸ್. ಎರಡು ಪಾದಗಳು, ಪಾದ ಮಾತ್ರ ಎರಡೇ ಇದಂತ. ಒಂದು ಇದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಒಂದು ಮಧ್ಯೋದ ಸೆಂಟರ್ ಪಾರ್ಟ್, ಸೆಂಟರ್ ಪಾರ್ಟ್ ಒಂದು, ಎರಡು ಕಾಲು, ಎರಡು ಕಾಲು, ಒಂದು ಟಾರ್ಜೋ, ಆಮೇಲೆ ಐದು ತಲೆ, 10 ಭುಜಗಳು. ಇದೆ ವಾಂಗ್ ಮನೋಮಯ ರೂಪ ಅಂತ ಇದನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಂದೆನಿಸಿ ಈ ರೂಪ ಎಲ್ಲಿ ಇದೆ ಇದು ಅಂದ್ರೆ, ಕರಣಧಾತುಗಳಲ್ಲಿ, ಕರಣಧಾತುಗಳಲ್ಲಿಂದ. ಕರಣ ಅಂದ್ರೆ, ಕರಣ ಅಂದ್ರೆ ಜ್ಞಾನೇಂದ್ರಿ. ಹಿಂದಿನ ಪದ್ಯದಲ್ಲಿ, ಹಿಂದಿನ ಪದ್ಯದಲ್ಲಿ ನೋಡಿದ್ರೆ ಕೋಶ ಧಾತುಗ ಅಂತ ಹೇಳಿದ್ದಾರೆ. ಕೋಶ ಐದು ಕೋಶಗಳು, ಅನ್ನಮಯ ಪ್ರಾಣಮಯ ಮನೋಮಯ ಅದ ಹಾಗೆ ಐದು, ಧಾತುಗಳು ಏಳು, 5+7 12 ಹೇಳಿದ್ದಾರಲ್ಲಿ. ಇಲ್ಲಿ ನಾವು 12 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ಡಿಫ್ರೆಂಟ್ಲಿ. ಅಲ್ಲಿ ಪಂಚಕೋಶ ಹೇಳಿದ್ದಾರೆ, ಆ ಪಂಚಕೋಶ ಇಫ್ ಯು ಕಂಪೇರ್ ವಿತ್ ದ ಪ್ರೀವಿಯಸ್ ಪದ್ಯ, ಪಂಚಕೋಶಗಳು 5+7 ಧಾತುಗಳು, ಇಲ್ಲಿನೂ 5+7 ಬರುತ್ತೆ. ಬಟ್ ಈ 5 ಏನು ಅಂದ್ರೆ, ಈ ಪಂಚಕೋಶದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಜ್ಞಾನ, ಯಾಕೆಂದ್ರೆ ವಾಂಗ್ ಮನೋಮಯ ಅಂತ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಈಸ್ 5 ಕರಣ ಅಂದ್ರೆ ಇಲ್ಲಿ ಜ್ಞಾನೇಂದ್ರಿಯ ತಕ್ಕೋಬೇಕು. ಜ್ಞಾನೇಂದ್ರಿಯಗಳು 5 ಕರಣಗಳು, ಮತ್ತು ಧಾತುಗಳು 7, 5+7 12 12 ರೂಪದಿಂದನೂ ಇದ್ದಾನಂತೆ ಭಗವಂತ. ಕರಣ ಧಾತುಗಳಲ್ಲಿ, ಕರಣದಲ್ಲಿ 5, ಜ್ಞಾನೇಂದ್ರಿಯದಲ್ಲಿ ಇದ್ದಾನೆ. ಇಲ್ಲಿ ಜ್ಞಾನೇಂದ್ರಿಯ ಯಾಕೆಂದ್ರೆ ನಮ್ಗೆ ಮನಸ್ಸು ವಾಕ್ ಒಟ್ಟಿಗೆ ಬಳಸಲಿಕ್ಕೆ ಬೇಕು. ಸೊ ಕರಣದಲ್ಲಿ, ಧಾತುಗಳಲ್ಲಿ, ಸಪ್ತ ಧಾತುಗಳಲ್ಲಿ, 72,000 ನಾಡಿಗಳಲ್ಲಿ, ಅಲ್ಲಿ ಮಾತ್ರ ಇಲ್ಲ, 72,000 ನಾಡಿಗಳಲ್ಲಿ ಇಪ್ಪ ಯಾರಿದ್ದಾನ, ಈ ವಾಂಗ್ ಮನೋಮಯ ಅಂತ ಕರೆಸಿಕೊಳ್ಳುವಂತ ಈ ಭಗವಂತ ಇದ್ದಾನೆ. ಯಾರಿವನು? ಅರವಿದೂರ್ನ. ಇವನು ಚಿಂತನೆ ಹ್ಯಾಕ್ ಮಾಡಬೇಕು ಅಂದ್ರೆ ದೋಷರಹಿತ, ಅರವಿದೂರನು ಒಂದು ದೋಷರಹಿತ ಅಂತ ಚಿಂತನೆ ಮಾಡಬೇಕು. ಇನ್ನೊಂದು ಪಾಸಿಟಿವ್, ಭಾರತ ಪ್ರತಿಪಾದ್ಯ, ಭಾರತ ಪ್ರತಿಪಾದ್ಯ ಎರಡು ಮೀನಿಂಗ್ ಬರುತ್ತೆ. ಒಂದು ಭಾರತ ಪ್ರತಿಪಾದ್ಯ ಅಂದ್ರೆ ಭಾ ಅಂದ್ರೆ ಭಗವಂತ, ಅದರಲ್ಲಿ ರತನಾದವನು ಭಾರತ ವಾಯುದೇವರು ಅಂತ ಅರ್ಥ. ಭಗವಂತನಲ್ಲಿ ರತನಾದ ವಾಯುದೇವರು ಭಾರತ, ಅವನಿಂದ ಅವನಿಂದ ಅಂದ್ರೆ ಅವನ ಶಾಸ್ತ್ರ ಮೂಲಕವಾಗ ಪ್ರತಿಪಾದ್ಯ ಎಂದೆನಿಸಿ ಅಂತ ಒಂದರ್ಥ. ಇನ್ನೊಂದರ್ಥ ಸ್ಟ್ರೈಟ್ ಅವೇ, ಇಪ್ಪ ಅರವಿದೂರನು ದೋಷರಹಿತನು ಭಾರತದಲ್ಲಿ, ಮಹಾಭಾರತ, ಬಿಕಾಸ್ ಎಲ್ಲ ಶಾಸ್ತ್ರದಲ್ಲಿನೂ ಸಾರ ಅಂತ ಹೇಳೋದು ಮಹಾಭಾರತ, ಪಂಚಮಂ ವೇದ ಅಂತ ಹೇಳ್ತಾರೆ. ಈ ಮಹಾಭಾರತದಲ್ಲಿ ಪ್ರತಿಪಾದ್ಯನಾಗೆ ಅವನೇ, ಬಿಕಾಸ್ ಮಹಾಭಾರತವನ್ನ ರಚಿಸಿದವರು ವೇದವ್ಯಾಸರು, ಭಗವಂತನೇ ರಚಿಸಿದ್ದಾನೆ. ಸೊ ಮಹಾಭಾರತದಲ್ಲಿ ಪ್ರತಿಪಾದ್ಯ ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಂದು ಎನಿಸಿ ಅಂತ. ಇಲ್ಲಿ ಐದು ಶಿರಗಳು ಅಂತದ್ದು ಏನು, ಅದು ಐದು ತಲೆ ಅಂದ್ರೆ ಸುಮ್ಮನೆ ತಲೆ ಹಾಕೊಳ್ಳೋದು ಅಂದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಎರಡು ರೀತಿಯಿಂದ ಕಾಮೆಂಟ್ ಇದೆ. ಒಂದು ಏನು ಹೇಳ್ತಾರಂದ್ರೆ, ಐದು ಬಾಹುಗಳು ಅಂದ್ರೆ ಪಂಚಭೂತಗಳನ್ನ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಪಂಚಭೂತಗಳನ್ನ ಇಟ್ಟುಕೊಂಡು ಆಮೇಲೆ 10 ಬಾಹುಗಳಿಗೆ 10 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಅದು 10 ಇಂದ್ರಿಯಗಳನ್ನ ಇಟ್ಟುಕೊಳ್ಳಿ. ಬಾಹುಗಳಿಗೆ ಇಂದ್ರಿಯ, ಶಿರಗಳ ತಲೆಗೆ ಪಂಚಭೂತ ಇಟ್ಟುಕೊಳ್ಳಿ. ಆಮೇಲೆ ಆ ಪಂಚಭೂತ ಮತ್ತು ಪಂಚಭೂತ ದೇಹ, ಪಂಚಭೂತದಿಂದ ಪಂಚಭೂತ ಪಂಚ ತಲೆಗಳು ಮತ್ತು 10 ಕರಣದಿಂದ ಮಾಡುವಂತ ಕೆಲಸಗಳು ಬಂದು ಪುಣ್ಯ ಪಾಪ, ಶುಭ ಕರ್ಮ ಶುಭ ಕರ್ಮ ಎರಡು ಪಾದಗಳನ್ನು ಇಟ್ಟುಕೊಳ್ಳಿ. ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪಾದಗಳು ಮಧ್ಯೋದರ, ಮಧ್ಯೋದರ ಬಂದು ಯಾ ಮಧ್ಯೋದರ ಏನು ಹೇಳಿದ್ದಾರೆ, ಒಂದು ಮಧ್ಯೋದರ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದೆ ಪಾಪ ಪುಣ್ಯ 12 ಪುರಾಣ. ಸೊ ಈ ತರ ರೂಪವನ್ನ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ಐದು ಬಾಹುಗಳು ಅಂತ ಹೇಳುವಾಗ, ಶಿರಗಳು ಐದು ಅಂತ ಹೇಳುವಾಗ, ನಾಲ್ಕು ವೇದಗಳು ಒಂದು ಮಹಾಭಾರತ. ಮಹಾಭಾರತ ಇಸ್ ಕನ್ಸಿಡರ್ಡ್ ಪಂಚಮ ವೇದ ಅಂತ ಕರೀತಾರೆ. ಬಿಕಾಸ್ ಅದಕ್ಕೆ ಯಾಕೆ ಇಷ್ಟು ಮಹತ್ವ ಈ ಮಹಾಭಾರತಕ್ಕೆ ಮಾತ್ರ ಯಾಕೆ ಇಷ್ಟು ಅಂದ್ರೆ, ಭಗವಂತ ಅಲ್ಲಿ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆ ವೇದ ಅಪೌರುಷೇಯವಾದ ವೇದಗಳು ಸುಪೀರಿಯರ್ ಆಗಿ ಇದ್ರನು ಅದಲ್ಲಿ ಹೇಳಲಾಗಿರುವಂತ ಕೆಲವು ವಿಷಯಗಳು ಅದು ಹೇಗಿರಕ್ಕ ಸಾಧ್ಯ ಅಂದ್ರೆ, ಭಗವಂತನ ಚಿಂತನೆಯಲ್ಲಿ ವೇದಕ್ಕೆ ಮಿಂಚಿನೇ ಅದು ಇರುತ್ತೆ. ಆ ವಿಷಯಗಳನ್ನು ಭಗವಂತ ಮಹಾಭಾರತದಲ್ಲಿ ಹಾಕಿದ್ದಾರೆ. ಸೊ ಅದು ಭಾರ ಇತ್ತು, ದಟ್ಸ್ ವೈ ಇಟ್ ಇಸ್ ಭಾರ. ಮಹಾಭಾರತ ಭಾರ ಭರಿತವಾಗಿತ್ತು ಅಂತ ಹೇಳ್ತಾ ಇದ್ದ. ಮಹಾಭಾರತಕ್ಕೆ ವಿಶೇಷನ ಅದು. ಸೊ ಐದು ತಲೆಗಳು ಅಂದ್ರೆ 4 ವೇದಸ್, ಯಜು ಸಾಮ ಅಥರ್ವಣ ವೇದ ಪ್ಲಸ್ ಮಹಾಭಾರತನೇ ಐದು ತಲೆಗಳು. ಬಾಹುಗಳು 10 ಬಾಹುಗಳು ಏನು ಅಂದ್ರೆ, ದಶ ಉಪನಿಷತ್ತುಗಳು ಅನೇಕ ಇದನ್ನು ಮೇಯ್ನ್ ಆಗಿ ನಮ್ಮ ಆಚಾರ್ಯ ತಗೊಳ್ಳೋದು, ಮೇಯ್ನ್ ಆಗಿ ವೇದಾಂತಿ ತಗೊಳ್ಳೋದು 10 ಉಪನಿಷತ್ತುಗಳನ್ನೇ ತಗೊಳ್ತಾರೆ. ಏನು ಡಿಫರೆನ್ಸು ವೇದಕ್ಕೇನೋ ಉಪನಿಷತ್ತಿಗೇನೋ ಏನು ಡಿಫರೆನ್ಸ್ ಅಂದ್ರೆ, ವೇದದಲ್ಲಿ ಮಂತ್ರ ಪೋರ್ಷನ್, ವೇದದಲ್ಲಿ ಸಂಹಿತಾ ಪೋರ್ಷನ್ ಅಂತ ಒಂದು ಉಂಟು. ಆಮೇಲೆ ಬ್ರಾಹ್ಮಣ ಪೋರ್ಷನ್ ಅಂದ್ರೆ ಅದು ಮೆಥಡಾಲಜಿ ಆಫ್ ಡೂಯಿಂಗ್, ಅದು ಸಂಹಿತಾ ಪೋರ್ಷನ್ ಎಂಬುದು ಮಂತ್ರಗಳು ಇರುತ್ತೆ. ಬ್ರಾಹ್ಮಣ ಪೋರ್ಷನ್ ಎಂಬುದು ಆ ಕಾರ್ಯ, ಆ ಮಂತ್ರವನ್ನ ಹೇಗೆ ಬಳಸಬೇಕು ಎಂಬುದು ಬ್ರಾಹ್ಮಣ ಪೋರ್ಷನ್ ಅಂತಿರುತ್ತೆ. ಆಮೇಲೆ ಆರಣ್ಯಕ ಅಂದ್ರೆ ಅದನ್ನ ಬಗ್ಗೆ ಚಿಂತನೆ ಮಾಡುವುದು, ಅದು ಆರಣ್ಯಕ ಅಂತ ಬರುತ್ತೆ. ದ ಕ್ರೀಮ್, ದ ಎಸೆನ್ಸ್, ವಾಟ್ ಈಸ್ ದ ಪರ್ಪಟ್, ವಾಟ್ ಈಸ್ ದ ಎಸೆನ್ಸ್ ಆಫ್ ಎವ್ರಿಥಿಂಗ್ ಅಂದ್ರೆ ಅದು ಉಪನಿಷತ್ತ. ಇಟ್ಸ್ ಅ ಕಂಡೆನ್ಸ್ಡ್ ಕ್ಯಾಪ್ಸ್ಯೂಲ್ ತರ. ಸೊ ಉಪನಿಷತ್ಸ್ ಆರ್ ಕಂಡೆನ್ಸ್ಡ್ ಕ್ಯಾಪ್ಸ್ಯೂಲ್ ದಟ್ ಟೆಲ್ ದ ಅರ್ಥವನ್ನ ತುಂಬಾ ಪ್ರಕಾಶವಂತ ಹೇಳುತ್ತದು. ಸೊ ಅದಕ್ಕೆ ಉಪನಿಷತ್ತುಗಳು 10 ಬಾಹುಗಳಾಯ್ತು. ಈ ಕಾಲ್ಗಳು ಎರಡು ಏನು ಅಂದ್ರೆ, ಆಚಾರ್ಯ ಹೇಳುವಂಗೆ ಇದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ವೇದ ಆಯ್ತು, ಇದಕ್ಕೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಪುರಾಣಗಳನ್ನ ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಪುರಾಣಗಳನ್ನ ಇಟ್ಟು ಅರ್ಥ ಮಾಡ್ಕೋಬೇಕಂತ. ಈ ಪುರಾಣಗಳು 18 ಪುರಾಣಗಳು ಒಂದು ಕಾಲು, ಇನ್ನೊಂದು ಕಾಲು ಬಂದು ಉಪಪುರಾಣಗಳು. ಇದೇ ಒಂದು ರೂಪ, ಇದೇ ವಾಂಗ್ ಮನೋಮಯ ರೂಪ ಅಂತ ಅದಕ್ಕೆ ಚಿತ್ರಣ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಒನ್ ಸೆಕ್ಷನ್ ಆಯ್ತು. ಇನ್ನೊಂದು, ಇದಕ್ಕೆ ಮೇನ್ ಓವರ್ಆಲ್ ಮೀನಿಂಗ್ ಇದು, ಯಾತಕ್ಕೆ ಈ ವರ್ಸ್ ಅಂದ್ರೆ, ಇದು ಏನು ಮಾಡ್ತಾರಂದ್ರೆ, ದಿಸ್ ಇದಕ್ಕೆ ಒಂದು ಉಪಾಸನೆ ಅಂತ ಕರೀತಾರೆ. ಉಪಾಸನೆ ಅಂದ್ರೆ ಚಿಂತನೆ ಮಾಡ್ಬೇಕಂತ. ಯಾವಾಗ ಚಿಂತನೆ ಮಾಡೋದು? ಯಾವಾಗ ಬೇಕಾದ್ರೆ ಚಿಂತನೆ ಮಾಡಿ, ಬಟ್ ಎಸ್ಪೆಷಲಿ ಯಾವಾಗ ಚಿಂತನೆ ಮಾಡ್ಬೇಕಂದ್ರೆ, ನಮಗೆ ಒಂದು ಪವಿತ್ರ ಅಂದ್ರೆ ಶುಚಿತ್ವ. ಏನೋ ಒಂದು 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 ಸ್ಮಾಲ್ ಎಕ್ಸಾಂಪಲ್, ನೀವು ಸ್ನಾನ ಮಾಡಿ ಪೂಜೆಗೆ ಕೂತ್ಕೋಬೇಕು, ಸ್ನಾನ ಮಾಡಿ ಬರ್ತೀರಾ, ಮಾಡಿ ಬಂದ ಮೇಲೆ ಮಕ್ಕಳಿಗೆ ಬಸ್ಗೆ ಕಳಿಸ್ಬೇಕಾಗಿರುತ್ತೆ, ಏನೇನೋ ಚಿಕ್ಕ ಪುಟ್ಟ ಕಾರ್ಯಗಳು. ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಅದು ಹೆಂಗಸರಿಗೆ, ಮೋಸ್ಟ್ ಆಫ್ ದ ಟೈಮ್ ಸ್ಟ್ರೈಟ್ ಅವೇ ಸ್ನಾನ ಮಾಡಿ ಸ್ಟ್ರೈಟ್ ಅವೇ ಭಗವಂತನ ಮುಂದೆ ಕೂತು ಚಕ 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 ಅಂತ ಹೇಳಕ್ಕೆ ಪೂಜೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಷ್ಟು ಅದರ್ ಪ್ರಯಾರಿಟೀಸ್, ಯಾಕೆಂದ್ರೆ ನಮ್ಗೆ ನಮ್ಮ ಕರ್ತವ್ಯ, ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದೇ ನಮ್ಗೆ ಮೇನ್ ಕರ್ತವ್ಯ ಆಗಿದೆ, ಅದೇ ಭಗವಂತನ ಪೂಜೆ ಆಗಿದೆ. ಸೊ ಮಕ್ಕಳನ್ನ ಅಟೆಂಡ್ ಮಾಡೋದು, ಏನೋ ಊಟ ಹಾಕೋದು, ಏನೋ ಕಾರ್ಯಗಳು ಬಂದ್ಬಿಡುತ್ತೆ. ಆದ ಮೇಲೆ ತಿರ್ಗಾ ನೀವು ಪೂಜೆಗೆ ಬರಬೇಕು. ಈ ಪೂಜೆಗೆ ಬರೋದಾಗ ತಿರ್ಗಾ ಸ್ನಾನ ಮಾಡೋಕ್ಕಾಗತ್ತಾ? ತಿರ್ಗಾ ಸ್ನಾನ ಮಾಡಿದ್ರೆ ತಿರ್ಗಾ ಫೋನ್ ಬರುತ್ತೆ. ಸೊ ಏನು ಮಾಡೋಕ್ಕಾಗತ್ತಂದ್ರೆ, ಅದಕ್ಕೆ ಹೇಳ್ತಾರೆ ಈ ವಾಂಗ್ ಮನೋಮಯ ರೂಪವನ್ನ ನೀವು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಈ ಚಿಂತನೆ ಮಾಡಿದ ಇದು ಒಂದು ಯಜ್ಞ ಆಗತ್ತಂದ್ರೆ, ಅದು ಹೇಗೆ ಯಜ್ಞ ಆಗತ್ತಂದ್ರೆ, ಯಜ್ಞ ಅಂದ್ರೆ ಬೇರೆ ಒಂದು ಇಲ್ಲ, ಯಜ್ಞ ಎಂಬೋ ಶಬ್ದಕ್ಕೇನೆ ಯಜ್ಞ ಎಂಬೋದಲ್ಲಿ ಏನಿದೆ, ಎರಡು ಲೆಟ್ ಅಕ್ಷರಗಳು ಯಜ್ಞ ಅಂದ್ರೆ, ಯ ಅಂದ್ರೆ ಯಾವತ್ತು ಚಲಿಸುವಂತ ಇರುವುದು ಅಂದ್ರೆ ವ್ಯಾಪ್ತಿ, ಯಾವತ್ತೂ ಎಲ್ಲ ಕಡೆಯನ್ನು ಚಲಿಸುವಂಥದ್ದು. ನಾವು ಗಾಳಿಯನ್ನು ತಕೊಳ್ತೀವಿ, ಅಫ್ಕೋರ್ಸ್ ಗಾಳಿ, ಗಾಳಿಯಿಂದ ಏನಾಗುತ್ತೆ, ಗಾಳಿಯೊಳಗೆ ಇರುವಂತ ಭಗವಂತ, ವಾಯುದೇವರಲ್ಲಿ ಇರುವಂತ ಭಗವಂತನೇ ಎಲ್ಲ ಕಡೆಯನ್ನು ಚಲಿಸುತ್ತ. ಜ್ಞ ಅಂದ್ರೆ ಪ್ಯೂರಿಫೈಯರ್ ಅಂತ, ಪವಿತ್ರ ಮಾಡಿಸೋನು. ಅದಕ್ಕೆ ಯಜ್ಞ ಎಂಬುದಕ್ಕೆ ಎಲ್ಲ ಠಾವಿಲನ್ನು ಚಲಿಸುತ್ತ. ಭಗವಂತ ಹೇಗರಿ ಚಲಿಸ್ತಾನ, ಭಗವಂತ ಎಲ್ಲ ಠಾವಲ್ಲಿ ಇರೋವಾಗ ಹೇಗೆ ಚಲನೆ ಆಗತ್ತಂದ್ರೆ ಭಗವಂತನಲ್ಲಿ ಆ ವಿರುದ್ಧ ಗುಣಗಳು ಉಂಟು. ಎಲ್ಲ ಠಾವಲ್ಲಿ ಇದಕ್ಕೋಸ್ಕರ ಅಚಲ ಅಂತನೂ ಹೇಳಿದ್ರು, ಒಂದು ರೂಪದಿಂದ ಒಂದೊಂದು ರೂಪ ಹಾಗೆ ಅವನು ವಿರುದ್ಧ ಗುಣವನ್ನಲ್ಲಿ ಬರುತ್ತಂದ್ರೆ, ಯಾಕೆಂದ್ರೆ ಅಣುವಿನಲ್ಲೂ ಇದ್ದಾನೆ, ಮಹತ್ ಹೊರಗೇನೋ ಇದ್ದಾನೆ ಅಂತ ಹೇಳ್ತೀವಿ. ವಿರುದ್ಧ ಗುಣಗಳು ಅವನು ತೋರಿಸ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಉಂಟಂತ. ಹಾಗೆ ಚಲಿಸುವಂತ ಆ ಗಾಳಿಯಲ್ಲಿ, ವಾಯುದೇವರಲ್ಲಿ ಇವನು ಇದ್ದುಕೊಂಡು ಎಲ್ಲ ಠಾವಲನ್ನು ಪವಿತ್ರ ಮಾಡ್ತಾನೆ. ಯಾರನ್ನ ಪವಿತ್ರ ಮಾಡ್ತಾನ? ಇವನು ಎಲ್ಲ ಠಾವಲಲ್ಲೂ ಇದ್ದು ಪವಿತ್ರ ಮಾಡ್ತಾನ ಅಂತ ಚಿಂತನೆ ಯಾರು ಮಾಡ್ತಾರೋ ಅವರನ್ನ ಪವಿತ್ರ ಮಾಡ್ತಾನಂತ. ಸೊ ಯಜ್ಞ ಎಂಬೋ ರೂಪವನ್ನ ಧ್ಯಾನ ಮಾಡಬೇಕು. ನಾವು ಯಜ್ಞ ಮಾಡಬೇಕು ಅಂತಿಲ್ಲ, ಯಜ್ಞ ಎಂಬೋ ರೂಪವನ್ನ ಭಗವಂತನನ್ನ ಧ್ಯಾನ ಮಾಡಬೇಕು. ಈ ರೂಪ ತಾನೇ ಇದು ವಾಂಗ್ ಮನೋಮಯ ರೂಪ ಅಂತ. ಇಲ್ಲಿ ಒಂದೇ ವರ್ಡ್ ವಾಂಗ್ ಮನೋಮಯ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಳುವಾಗ ರಾಯರು ಹೇಳ್ತಾರೆ, ಇದು ಹೇಗಿದ್ದ ಅಂತಂದ್ರೆ, ಇದಕ್ಕೆ ವಾಯುದೇವರು ಆ ಯಜ್ಞ ಅಂಬೋ ಭಗವಂತನಿಗೆ ಇನ್ನೊಂದು ಅರ್ಥ ಬಂದು ಯಜದೇವ ಪೂಜೆ, ಆ ಯಜ್ಞನಾಮಕ ಪರಮಾತ್ಮನಿಗೆ ಪೂಜೆ ಮಾಡುತ್ತಾರೆ. ಯಜದೇ ಅಲ್ಲಿ ಯಜ್ಞ ಅಂಬೋದು ನಾರಾಯಣನ ಶಬ್ದ ಆಯಿತು. ಯಜ್ಞ ಅಂಬೋದು ಅವ್ರಿಗೆ ಅಧಿಷ್ಠಾನ ಆದಂತ ವಾಯುದೇವರಿಗೇನು ಯಜ್ಞ ಅಂತ ಬರುತ್ತೆ. ಬಿಕಾಸ್ ಎಲ್ಲ ಟಾಲ್ನ ಚಲಿಸ್ತಾರೆ, ಎಲ್ಲವನ್ನು ಪ್ಯೂರಿಫೈ ಮಾಡ್ತಾರೆ. ಏರ್ ಪ್ಯೂರಿಫೈಸ್ ಎವ್ರಿಥಿಂಗ್ ಈ ಲೌಕಿಕದಲ್ಲಿ. ಸೊ ಪ್ಯೂರಿಫೈಯರ್ ಮಾಡ್ತಾರೆ, ಅದು ಒಂದು. ಇನ್ನೊಂದು ಅದೇ ಅವರು ಪೂಜೆ, ಭಗವಂತನಿಗೆ ಅವರು ಮಾಡೋ ಪೂಜೆ, ಯಜದೇವ ಪೂಜಾಯಂ. ಯಜ್ಞ ಅಂದ್ರೆ ಪೂಜೆ ಅಂತಾಗುತ್ತೆ, ವಾಯುದೇವರು ಮಾಡುವಂತ ಪೂಜೆ, ನಾವು ನೀವಲ್ಲ, ವಾಯುದೇವರು ಮಾಡುವಂತ ಪೂಜೆ. ಏನಂತ ಪೂಜೆ ಮಾಡ್ತಾರೆ ವಾಯುದೇವರು, ರುದ್ರದೇವರು ಮಾಡ್ತಾರೆ, ಎಲ್ಲ ದೇವತೆಗಳು ಮಾಡ್ತಾರೆ. ಓಕೆ, ಸೊ ಆ ವಾಯುದೇವರು ಹೇಗೆ ಪೂಜೆ ಮಾಡ್ತಾರಂತೆ, ಅವರು ಚಿಂತನೆ ಮಾಡ್ತಾರಂತೆ, ಇವನಿಗೆ ಒಂದು ಆಕಾರ ಕೊಟ್ಟು ಚಿಂತನೆ ಮಾಡ್ತಾರಂತೆ. ಹೇಗೆ ಆಕಾರ ಕೊಡ್ತಾರಂದ್ರೆ, ಈ ದೇವನಿಗೆ ಎರಡು ಪಾದಗಳು ಉಂಟು ಅಂತ. ಎರಡು ಪಾದಗಳು, ಏನು ಪಾದ ಅಂತ, ಪಾದ ಬೇರೆ ಇಲ್ಲ, ಸ್ವರೂಪ ಬೇರೆ ಇಲ್ಲ. ಒಂದು ಚಿಂತನೆಗೆ, ನಮ್ಗೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ಬೇಕಂದ್ರೆ ಏನಾದ್ರು ಒಂದು ಕಾಂಕ್ರೀಟ್ ಆಗಿ ಬೇಕು. ಅದಕ್ಕೆ ಒಂದು ಪಾದವನ್ನ ವಿಷ್ಣು ಪಾದವನ್ನ ಚಿಂತನೆ ಮಾಡಿ. ಎರಡು ಪಾದ ಚಿಂತನೆ, ದಟ್ ಇಸ್ ವೆರಿ ಈಸಿ ಫಾರ್ ಅಸ್. ಎರಡು ಪಾದವನ್ನ ಚಿಂತನೆ ಮಾಡಿ. ಒಂದು ಪಾದ ಎಲ್ಲಿ ಇದಂದ್ರೆ, ಅದು ಬಂದು ಭಗವಂತನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರಂತ ವಾಯುದೇವರು. ಎರಡು ಪಾದವನ್ನು, ಆ ಒಂದು ಪಾದ ಎಲ್ಲಿ ಇದಂದ್ರೆ ವಾಕಲಿ ಇದಂತೆ, ಅವ್ರ ಮಾತುಗಳಲ್ಲಿ ಇದರಂತೆ. ಅದಕ್ಕೆ ಅವ್ರು ಸತ್ಯ ಮಾತಾಡ್ತಾರೆ, ಮಾತಲ್ಲಿ ಇದಂತೆ. ಇನ್ನೊಂದು ಪಾದ ಮನಸ್ಸಲ್ಲಿ ಇದಂತೆ, ಮನಸ್ಸಲ್ಲಿ ಇಟ್ಕೊಂಡಿದ್ದಾರಂತೆ. ಒಂದು ಪಾದವನ್ನ ಮನಸ್ಸಲ್ಲಿ ಇಟ್ಟುಕೊಂಡು, ಒಂದು ಪಾದ ವಾಕಲಿ ಇಟ್ಟುಕೊಂಡು ಏನ್ ಮಾಡ್ತಾರ ಅವರು, ಎಲ್ಲಿ ಇದಾರಂತ, ಏನು ವ್ಯಾಪಾರ ಮಾಡ್ತಾರಂದ್ರೆ, ತಾವು ಈ ಮನಸ್ಸಿನಿಂದ ಏನೇನು ಯೋಚನೆಗಳು, ಆಲೋಚನೆಗಳು ಎಷ್ಟೆಷ್ಟು ಬರುತ್ತೆ, ಕ್ಷಣ ಕ್ಷಣಕ್ಕೆ ಬರುತ್ತೆ, ಪ್ರತಿ ಜೀವರಲ್ಲಿ ಇಂತು ಬರುತ್ತೆ. ಎಲ್ಲ ಠಾವಲ್ನ ಅವ್ರಿಗೆ ಮನಸ್ಸು, ಅವ್ರು ಎಲ್ಲರ ಮನಸ್ಸಲ್ಲಿನೂ ಅವ್ರ ಮನಸ್ಸಿದೆ, ಎಲ್ಲ ಇದ್ದು ಅಲ್ಲಿ ಮಾಡುವಂತ ಪ್ರತಿ ಕ್ರಿಯೆಯನ್ನು ಭಗವಂತ ಇದು ನೀನೇ ಮಾಡಿಸ್ತಾ ಇದ್ದೀ ಅಂತ ಅನ್ಕೊಳ್ತಾ ಇರ್ತಾರಂತ. ಅದೇ ಅವರು ಮಾಡುವಂತ ಪೂಜೆ. ಇನ್ನೊಂದು ಪಾದಕ್ಕೆ ಏನ್ ಮಾಡ್ತಾರೆ, ಅವ್ರ ಬಾಯಿಂದ ಏನೇನು ಶಬ್ದಗಳು ಬರುತ್ತೋ, ಅಥವಾ ಎಲ್ಲರ ಬಾಯಲ್ಲಿ ಇದ್ದು ಆ ಶಬ್ದವನ್ನ ನುಡಿದು ನುಡಿಸ್ತಾರಲ್ಲ, ಆದ ಎಲ್ಲವೂ ಭಗವಂತನಿಗೆ ಪೂಜೆ ಅಂತ ಅವರು ಪೂಜೆ ಮಾಡ್ತಾರಂತ ವಾಯುದೇವರು. ಸೊ ಇದೇ ಈಗ ನಾವು ಚಿಂತನೆ ಮಾಡಿದ್ರೆ ನಮಗೆ ನಾವು ಪವಿತ್ರ ಆಗ್ತೀವಂತ. ಇಷ್ಟು ಚಿಂತನೆ ಮಾಡ್ಲಿಕ್ಕೆ ಕಷ್ಟ ಇದ್ರೆ ಬೇರೆ ಒಂದು ಇಲ್ಲ. ಆ ರೂಪ ವಾಂಗ್ ಮನೋಮಯ ರೂಪ ಏನಿಪ್ಪ ಶೋಭಿಪ, ವಾಂಗ್ ಮನೋಮಯ ರೂಪ ಅಂತ ನೀವು ಚಿಂತನೆ ಮಾಡಿದ್ರು ಆಯ್ತು. ಭಗವಂತನ ಒಂದು ಪಾದ ವಾಯುದೇವರಲ್ಲಿ, ಮನಸ್ಸಲ್ಲಿ ಒಂದು ಪಾದ ಇಟ್ಟಿದ್ದಂತ ದೇವರು. ನಾನು ಡೀಟೇಲ್ ಆಗಿ ಹೇಳಿದೆ, ನೀವು ಚಿಂತನೆ ಮಾಡ್ಬೇಕಂದ್ರೆ ಒಂದು ಭಗವಂತ ಯಜ್ಞನಾಮ ಪರಮಾತ್ಮ ಪ್ಯೂರಿಫೈಸ್, ಹೀಸ್ ಪರ್ವೇಡಿಂಗ್ ಆಲ್ ದ ಪ್ಲೇಸಸ್, ಹಿ ಪ್ಯೂರಿಫೈಸ್ ಆಲ್, ಅವನೇ ಪವಿತ್ರ ಮಾಡ್ತಾನ, ಪವಿತ್ರಾನಾಂ ಪವಿತ್ರಂ ಅಂತ ಹೇಳ್ತಾರೆ, ಅವನೇ ಪವಿತ್ರ ಮಾಡ್ತಾನ. ಆ ಪವಿತ್ರ ನಾಮಕನಾದಂತ ಪರಮಾತ್ಮನಿಗೆ ಎರಡು ಕಾಲು ಇದೆ. ಆ ಎರಡು ಕಾಲನ್ನ ಒಂದು ಕಾಲು ವಾಯುದೇವರ ಮನಸ್ಸಲ್ಲಿ ಇದೆ, ಒಂದು ಕಾಲು ವಾಯುದೇವರ ಮಾತುಗಳಲ್ಲಿ ಇದೆ ಅಂತ ಚಿಂತನೆ ಮಾಡಿದ್ರೆ ನಮ್ಮ ವಾಕ್, ನಮ್ಮ ಮನಸ್ಸು ಇಟ್ ಬಿಕಮ್ಸ್ ಪ್ಯೂರ್. ಸೊ ಇವಾಗ ಏನ್ ಮಾಡ್ಬೋದು, ನೀವು ದೇವರ ಮುಂದೆ ಕೂತು ಸ್ತೋತ್ರಗಳು ಹೇಳ್ಬೋದು, ಸ್ತೋತ್ರಗಳನ್ನ ಹೇಳಕ್ಕಾಗತ್ತೆ. ಬಿಕಾಸ್ ಅದು ಪವಿತ್ರ ಆಯ್ತು, ನೀವು ಸ್ನಾನ ಬೇರೆ ಮಾಡ್ಬೇಕಾಗಿಲ್ಲ, ಮನಸ್ಸು ಭಗವಂತನಲ್ಲಿ ನಿಂತು ಬಿಡುತ್ತೆ, ಅದು ಪವಿತ್ರ ಆಗ್ಬಿಡುತ್ತೆ. ಬೇರೆ ಕಡೆ ಹೋಗೋದಿಲ್ಲ, ಕೆಟ್ಟ ಕೆಟ್ಟದೆಲ್ಲ ಹೋಗೋದಿಲ್ಲ, ಒಳ್ಳೇದಲ್ಲೇ ಹೋಗುತ್ತೆ. ಅಲ್ಲಿ ಎಲ್ಲಿ ಹೋದ್ರೂ ಕೆಟ್ಟದಲ್ಲಿ, ಅಟ್ ಲೀಸ್ಟ್ ದಟ್ ಪಾರ್ಟ್ ವಿ ಕೆಟ್ಟದಲ್ಲಿ ಹೋಗಲ್ಲ. ಭಗವಂತನ ಬಗ್ಗೆ ಹೋಗುತ್ತೋ ಇಲ್ಲವೋ ಅದು ಬೇರೆ ವಿಷಯ, ಕೆಟ್ಟದಲ್ಲಿ ಹೋಗಲಾಂಗೆ ನಮ್ಮ ಮನಸ್ಸು ಸ್ವಲ್ಪ ಹಿಡಿತದಲ್ಲಿ ಇರುತ್ತೆ. ಆಮೇಲೆ ಸ್ಲೋ ಮೆಲ್ಲ ಮೆಲ್ಲ ಕ್ಷಣ ಕ್ಷಣ ಅಂತಾರೆ, ಮೆಲ್ಲ 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 ಮನ ಭಗವಂತನ ಕಡೆ ಹೋಗ್ಬೋದು. ಸೊ ಈ ರೂಪವನ್ನ ಧ್ಯಾನ ಮಾಡ್ಲಿಕ್ಕೆ ಇದನ್ನ ಇದಕ್ಕೆ ಬಂದು ಚತುರ್ದಶಿಯಲ್ಲಿ ಶುದ್ಧ ಯಜ್ಞ ಪ್ರಕರಣ ಅಂತ ಒಂದು ಚಿಕ್ಕಪುಟ್ಟ ಪ್ರಕರಣ ಕೊಟ್ಟಿದ್ದ. ಇದನ್ನೇ ಈ ಶ್ಲೋಕ ಇದೆ ನೋಡಿ, ಈ ಶ್ಲೋಕನೇ ಅಲ್ಲಿನೂ ಇದೆ. ಸೊ ಇದನ್ನೇ ಇದು ಮುಂದುವರೆಸ್ತಾರೆ. ಹೇಗೆ ಅಂದ್ರೆ ನೆಕ್ಸ್ಟ್ ಬಂದು ಹಾಗೆ ಇದು ವಾಯುದೇವರು ಒಬ್ಬರೇ ಮಾಡ್ತಾರಂದ್ರೆ ಇಲ್ಲ, ಎಲ್ಲಾ ದೇವತೆಗಳು ಮಾಡ್ತಾರ. ಅವ್ರುಗಳು ಹೇಗೆ ಮಾಡ್ತಾರಂದ್ರೆ ರುದ್ರದೇವರಿಗೆ ಬರುವಾಗ ರುದ್ರದೇವರು ಹೇಗೆ ಮಾಡ್ತಾರಂದ್ರೆ, ರುದ್ರದೇವರು ಯಾರು, ಮನೋನಿಯಾಮಕರು. ಅವ್ರ ಮನಸ್ಸಿನಿಂದ ಅವ್ರಿಗೆ ಎಲ್ಲಾ ಇದು ಇಲ್ಲ, ಮನಸ್ಸಿನಿಂದ ಅವ್ರ ಮಾಡುವಂತ ಎಲ್ಲವನ್ನು ವಾಯುದೇವರ ಕಾಲನ್ನ ಇವರು ಹಿಡ್ಕೊಂಡಿದ್ದಾರೆ. ವಾಯುದೇವರ ಒಂದು ಕಾಲು ಹೇಗೆ ಭಗವಂತನ ಎರಡು ಕಾಲು ಮನಸ್ಸು ವಾಕ್ಲಿ ಇದೆಯೋ, ನೆಕ್ಸ್ಟ್ ಲೆವೆಲ್ಗೆ ಬರುವಾಗ ಇವ್ರು ಹಿಡ್ಕೊಳ್ತಾರೆ ಯಾರ ಕಾಲನ, ವಾಯುದೇವರ ಕಾಲನ್ನ ಹಿಡ್ಕೊಳ್ತಾರೆ. ಆ ಕಾಲು ಆ ಪಾದ ಅವಳಿಗೆ ಭಗವಂತನದಿದೆ ಮನಸ್ಸಲ್ಲಿ ಇಟ್ಟು ಅಲ್ಲಿ ಅವರು ಸಮರ್ಪಣೆ ಮಾಡ್ತಾರೆ. ನಾನು ಮಾಡುವಂತ ಎಲ್ಲರಲ್ಲಿ ಕೂತು ನಾನು ನಿಯಮನ ಮಾಡುವಂತ ಎಲ್ಲ ಮನೋ ಅಭಿಮಾನಿತ್ವನಾಗಿದ್ದು ನಿಯಮನ ಮಾಡುವುದೆಲ್ಲ ನಿನ್ನದೇ ಪೂಜಾ, ನೀನೇ ಮಾಡಿಸಿದ್ದು ಅಂತ ಅವ್ರು ಮಾಡ್ತಾರಂತ. ಹೀಗೆ ಒಬ್ಬೊಬ್ರು ತಿಳ್ಕೊಂಡು ಹೋಗ್ತಾರೆ. ಇದಕ್ಕೆ ವಾಂಗ್ ಮನೋಮಯ ರೂಪ ಅಂತ ಹೇಳ್ತಾರೆ. ಇದನ್ನೇ ನಾವು ಹೇಗೆ ಪ್ಯೂರಿಫೈ ಇದು ಆಗತ್ತ ಅಂದ್ರೆ, ಆಕ್ಚುಲಿ ಯಜ್ಞ ಯಾಗಗಳು ಮಾಡ್ತಾ ಇದ್ರು. ಇವಾಗ ಕಂಡೆನ್ಸ್ಡ್ ಫಾರ್ಮ್ ಬಂದಿದೆ. ಆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಇನ್ನು ಅರ್ಲಿಯರ್ ಯುಗದಲ್ಲಿ ಯಾಗ ಮಾಡೋವಾಗ ಏನ್ ದ್ವಾಪರ ಯುಗದಲ್ಲಿ ಬೇಸಿಕ್ ತ್ರೇತಾ ದ್ವಾಪರ ಯುಗದಲ್ಲಿ ಮಾಡೋವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಯಾಗ ಆಗ್ಬೇಕಂದ್ರೆ ಅದಕ್ಕೆ ನಾಲ್ಕು ಪುರೋಹಿತರು ಬೇಕಂತ. ಮೇನ್ ಪುರೋಹಿತರು ನಾಲ್ಕು. ಹೇಗೆ ಅಂದ್ರೆ, ಒಬ್ರು ಋಗ್ವೇದಿಗಳಾಗಿರ್ಬೇಕು, ಒಬ್ರು ಋಗ್ವೇದಿಗಳಾಗಿರ್ಬೇಕಂದ್ರೆ ಋಗ್ವೇದವನ್ನ ಚಂದಾಗೆ ಪಠಿಸಿದವರಾಗಿರ್ಬೇಕು, ಹೋತ್ರು ಅಂತ ಕರೀತಾರೆ, ಅವರಿರ್ಬೇಕು. ಇನ್ನೊಬ್ರು ಅವರು ಋಗ್ವೇದವನ್ನ ಹೇಳೋವಾಗ ಅದೆಲ್ಲ ಸಾಮಗ್ರಿ ಎಲ್ಲ ಜೋಡಿಸ್ಬೇಕು, ಮಂತ್ರಗಳೆಲ್ಲ ಇದು ಹಾಗೆ ಮುಂದೆ ಹಿಂದೆ ಅದೆಲ್ಲ ವಿಹರಣ ಅಂತ ಹೇಳ್ತಾರೆ. ಅದೆಲ್ಲ ಮಾಡ್ಬೇಕು. ಇವಾಗ ಕ್ರೂಡ್ ಆಗಿ ಹೇಳ್ಬೇಕು ಅಂದ್ರೆ ಹೇಳ್ತಾರಲ್ಲ, ಇದು ಆವೃತ್ತಿ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಶುರುವಾಗಿ ಹೀಗೆ ಬನ್ನಿ, ಹಿಂದೆಯಿಂದ ಮುಂದೆ ಬನ್ನಿ, ಮುಂದೆಯಿಂದ ಹೀಗೆ ಬನ್ನಿ, ಹಾಗೆ ಅದು ಪ್ರಕಾರ ಮಾಡಿ ಈ ಹೋಮ ತುಪ್ಪ ಹಾಕಿ, ತುಪ್ಪ ಹಾಕಿದ ಮೇಲೆ ಇದು ಆಹುತಿ, ಆಮೇಲೆ ಇದು ತುಪ್ಪ. ಈ ಪ್ರೊಸೀಜರಲ್ ಪಾರ್ಟ್ ಹೇಳೋರು ಯಜುರ್ವೇದಿಗಳು, ಅಧ್ವರ್ಯರು ಅಂತ ಹೇಳ್ತಾರೆ. ಇನ್ನೊಬ್ರು ಮೂರನೇ ಅವರು ಇದ್ದಾರೆ, ಅವ್ರು ಬಂದು ಉದ್ಗಾತ್ರರು ಅಂತ ಹೇಳ್ತಾರೆ. ಅವ್ರದ್ದು ಏನು ಅಂದ್ರೆ, ಭಗವಂತ ಈ ಸ್ತೋತ್ರದಿಂದ ಈ ಮಂತ್ರಗಳೇ ಮಾತ್ರ ಅಲ್ಲ, ಮತ್ತು ಯಜ್ಞ ಕಾರ್ಯದಲ್ಲಿ ಮಾತ್ರ ಇಲ್ಲ, ನಾದದಲ್ಲಿನೂ ಎನಿ ಶಬ್ದ ಎನಿ ಧ್ವನಿಯನ್ನು ಭಗವಂತನ ಬಗ್ಗೆ ಹೇಳುತ್ತಂತ. ಅವ್ರು ಏನು ಮಾಡ್ತಾರಂದ್ರೆ, ಆ ಋಗ್ವೇದವನ್ನೇ ಅದು ಜೊತೆಲಿ ಸ್ತೋಭಾಕ್ಷರ ಅಂತ ಇರ್ತದೆ. ಸ್ತೋಭಾಕ್ಷರಗಳು ಅಂದ್ರೆ ಆ ಇವು ಅಂತ ಶಬ್ದಗಳು, ಹೇಗೆ ಒಂದು ಹಲ್ಲಿ ನುಚ್ಚುಕೊಟ್ಟತ್ತೋ ಆ ತರ ಶಬ್ದಗಳು, ಸಮುದ್ರದ ಶಬ್ದ ಧ್ವನಿ ಅಂತ ಹೇಳ್ತೀವಲ್ಲ, ಆ ಧ್ವನಿಯನ್ನ ಸೇರಿಸಿ ಆ ಋಗ್ಮಂತ್ರಗಳನ್ನ ಹಾಡು ತರ ಹೇಳ್ತಾರೆ. ಅದು ಅವರು ಸಾಮವೇದಿಗಳು. ಅವ್ರು ಹೇಳೋ ಪರ್ಪಸ್ ಏನಂದ್ರೆ, ದೇವರೇ ನೀನು ಈ ವರ್ಡ್ಸ್ನಿಂದ ಮಾತ್ರ ವಚ್ಚ ಅಲ್ಲ, ಧ್ವನಿಯಿಂದಲೂ ನೀನು ಅಚ್ಚನಾಗಿದ್ದಿ ಅಂತ ಹೇಳೋದು ಅವರು ಹಾಡು ರೀತಿಯಾಗಿ ಹೇಳೋರು ಸಾಮವೇದಿ. ನಾಲ್ಕನೇ ಅವರು ಯಾರು ಅಂದ್ರೆ, ಅವ್ರಿಗೆ ಬ್ರಹ್ಮ ಅಂತ ಕರೀತಾರೆ. ಯಾರಿವರು ಅಂದ್ರೆ, ಆಕ್ಚುಲಿ ಒಂದೊಂದು ಪುರೋಹಿತರಿಗೇನು ಮೂರು ಅಸಿಸ್ಟೆಂಟ್ ಇರ್ತಾರೆ. ಸೊ ಟೋಟ್ಲಿ ಏನಾಯ್ತು, 3+1 ಅಂದ್ರೆ 4 ಜನ, 16 ಆಯ್ತು. ಈ ಬ್ರಹ್ಮ ಪುರೋಹಿತರಿಗೆ ಕೆಲಸ ಏನಂದ್ರೆ, ಹಿ ಹ್ಯಾಸ್ ಟು ನೋ ಆಲ್ 3 ಋಗ್ ಯಜು ಸಾಮ, ಮೂರು ಗೊತ್ತಾಗ್ಬೇಕು. ಯಾವಾಗ್ಲೂ ಹೇಳೋವಾಗಲೋ ಮಾಡಿಸೋವಾಗಲೋ ಹಾಡು ಹೇಳೋವಾಗಲೋ ಎಲ್ಲಾರು ಒಂದು ತಪ್ಪು ಆದ್ರೆ, ತಪ್ಪು ಎನಿ ರೀತಿಯಿಂದ ಆಗ್ಬೋದು, ಉಚ್ಚಾರಣೆಯಲ್ಲಿ ಆಗ್ಬೋದು, ಸ್ವರ ವ್ಯತ್ಯಾಸ ಆಗ್ಬೋದು, ಅದು ಆದಾಗ
ನಾರಾಯಣ. ಅದು ಆದಾಗ ಅದನ್ನ ಅಲ್ಲಲ್ಲೇ ನಿಲ್ಲಿಸಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಮುಂದೆ ಹೋಗ್ಬೇಕು, ತಪ್ಪಿಲ್ಲಂಗ್ ಹೋಗ್ಬೇಕು. ಸೊ ಹೀ ಇಸ್ ಬೇಸಿಕಲಿ ಎ ಸೂಪರ್ವೈಸರ್. ಇದು ಮಾಡ್ಲಕ್ ಮುಂಚೆ ಇವರುಗಳು ಏನ್ ಮಾಡ್ತಾರಂದ್ರೆ, ಈ ಮೂರು ಜನ ಇದ್ದಾರೆ ನೋಡಿ, ಈ ಮೂರು ಜನವನ್ನು ಈ ಭಗವಂತನ ಈ ಒಂದು ಕಾಲು, ಏನು ಕಾಲು, ಈ ವಾಕ್ ಎಂಬೋ ಕಾಲನ್ನ ಇಟ್ಕೊಂಡಿದ್ದಾರಂತೆ. ಯಾಕೆ ಋಗ್ವೇದಿಗಳು ಹೇಳಬೇಕು, ವಾಕ್ನಿಂದ ಋಕ್ಗಳ ಹೇಳಬೇಕು, ಯಜುರ್ವೇದಿಗಳನ್ನು ಅದನ್ನು ಹೇಳಿಸಿ ಇದು ಮಾಡಿ ಇದು ಹಾಗೆ ಇದು ಹಾಗೆ ಅವರು ಬಾಯಿಂದ ಯಜುರ್ವೇದದಿಂದ ಹೇಳಿ ಅವರು ಮಾಡಿಸ್ಬೇಕು. ಸಾಮವೇದಿಗಳು ಬಾಯಿಂದಲೇ ಹೇಳಬೇಕು. ಸೊ ಅವರು ವಾಕ್ ಅಂಬೋ ಪಾದವನ್ನ ಆಶ್ರಯ ಮಾಡಿಕೊಂಡು ಭಗವಂತನ ವಾಂಗ್ಮಯ ರೂಪವನ್ನ ಧ್ಯಾನ ಮಾಡಿ ಅವ್ರು ಮಾಡ್ತಾರೆ. ಈ ಬ್ರಹ್ಮಪ್ರೀಸ್ಟ್ ಇದಾರಲ್ಲ, ಅವ್ರು ಬಾಯ ತೆಗಿಬಾರ್ದಂತ ನೋಡ್ತಾ ಇರ್ಬೇಕು, ತಪ್ಪಾದಾಗ ಅವ್ರು ಹೇಳ್ಬೇಕು ಅಷ್ಟೇ. ಅವರು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರಂದ್ರೆ ಭಗವಂತನ ಇನ್ನೊಂದು ಪಾದ, ಎರಡು ಪಾದ ಆಯ್ತು, ವಾಕ್ಲೆ ಆಯ್ತು, ವಾಕ್ಯ ಮೂರ್ಲಿ ಬಂತು, ಇನ್ನೊಂದು ಪಾದ ಇದೆ ನೋಡಿ, ಅದು ಮನಸ್ಸು. ಮನಸ್ಸು ಅಂಬೋದಲ್ಲಿ ಫೋಕಸ್ ಮಾಡ್ತಾ ಇರ್ತಾರಂತ. ಭಗವಂತನ ಇನ್ನೊಂದು ಪಾದ ಮನಸ್ಸಲ್ಲಿ ಇದೆ, ವಾಯುದೇವರ ಮನಸ್ಸು, ರುದ್ರದೇವರ ಮನಸ್ಸಲ್ಲಿ ಇದೆ, ವಾಯುದೇವರ ಮನಸ್ಸಲ್ಲಿ ಇದೆ ಅಂತ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರಂತೆ ಯಾವತ್ತು ಅವ್ರು ಮಾಡುವಾಗ. ಸೊ ಇದು ಒಂದು ಬಾಹ್ಯ ಯಜ್ಞ ಪ್ರಕ್ರಿಯೆಯಲ್ಲಿ ಆಗತ್ತೆ, ಅದು ಮಾಡಿದ ಮೂಲಕವಾಗ ಆ ಯಜ್ಞ ಶುದ್ಧಿ ಆಗತ್ತೆ. ಸೊ ನಾವು ಹಾಗೆ ನಾವು ಮಾಡುವಾಗ ವಾಂಗ್ಮನೋ ರೂಪವನ್ನ ಧ್ಯಾನ ಮಾಡಿದ್ದ ಯಜ್ಞ ರೂಪವನ್ನ, ಈ ಯಜ್ಞ ರೂಪವನ್ನ ಧ್ಯಾನ ಮಾಡಿದ್ದ ಒಂದೇ ನಿಮಿಷ ಭಗವಂತನ ಯಜ್ಞ, ಎರಡು ಪಾದ ಇದೆ, ಒಂದು ಪಾದ ವಾಕ್ಲಿ ಇದೆ, ಒಂದು ಪಾದ ಮನಸ್ಸಲ್ಲಿ ಇದೆ, ಇವನೇ ಯಜ್ಞ, ಇವನೇ ಪವಿತ್ರ ಮಾಡ್ತಾನೆ, ಎಲ್ಲಾ ಟಾವೆಲ್ನಿಂದ ಪವಿತ್ರ ಮಾಡ್ತಾನೆ, ಸಾಕು, ಇಟ್ ಟೇಕ್ಸ್ ಓನ್ಲಿ 10-15 seconds ಮಾಡಿ ನಮ್ಮ ಕಿವಿಯಲ್ಲಿ ಅವನು ಎಲ್ಲಿದ್ದಾನೆ, ಈ ದೇಹದಲ್ಲಿ ಎದ್ದಿದ್ದಾನೆ, ವಾಕ್ಲಿದ್ದಾನೆ, ಮನಸ್ಸಲ್ಲಿದ್ದಾನೆ, ಈ ಕಿವಿಯನ್ನು ಮುಟ್ಟಿಕೊಂಡ್ರೆ ಗಂಗಾದೇವಿ ಇದ್ದಾಳೆ, ವರುಣದೇವರು ಇದ್ದಾರೆ, ಇದು ಮುಟ್ಟು ಮಾಡಿದ್ರೆ ಅದೇ ಶಾಸ್ತ್ರ ಅಂತ ಹೇಳ್ತಾರೆ. ಈ ರೂಪಕ್ಕೆ ನೋಡಿ ವಾಂಗ್ಮನೋಮಯ ರೂಪ ಎಲ್ಲಿ ಇದೆ, ಭಾರತ ಪ್ರತಿಪಾದ್ಯನಿಸಿ, ಇಲ್ಲಿ ಏನೇ ಐದು ತಲೆಗಳೇನು, ವೇದಗಳು, ಪುರಾಣಗಳು, ಎಲ್ಲ ಏನೇ ಶಾಸ್ತ್ರನೇ ಬಂತು, ವಾಂಗ್ಮನೋಮಯ ರೂಪ ಎಲ್ಲ ಇಡೀ ಶಾಸ್ತ್ರ ಅದನ್ನ ಸರಿಯಾದ ರೀತಿಲಿ ಭಾರತೀ ಪತಿ ಮೂಲಕವಾಗ ತಿಳ್ಕೊಳ್ಳುದು. ಸೊ ಶಾಸ್ತ್ರ ಅಂದ್ರೆ ಅದಕ್ಕೆ ತೀರ್ಥ ಅಂತಾನೆ ಹೇಳ್ತಾರೆ. ಸೊ ಅದಕ್ಕೆ ನಾವು ಕಿವಿಯನ್ನು ಮುಟ್ಟುಕೊಂಡು ಈ ರೂಪವನ್ನ ಧ್ಯಾನ ಮಾಡಿದ್ರೆ ನಾವು ಪವಿತ್ರ. ಡೆಫಿನೆಟ್ಲಿ ನಮಗೆ ಪವಿತ್ರ ಮಾಡೋದು ಜಡ ನೀರಲ್ಲ, ಮಡಿ ಮಾಡೋದು ನಾವು ಕ್ಲೀನ್ ಮಾಡ್ಕೋಬೇಕು. ಜಡ ನೀರು ಮಾಡಕ್ಕೆ ಅಸಮರ್ಥ, ಅದು ಅದಕ್ಕೆ ಶಕ್ತಿ ಇಲ್ಲ. ಅದಲ್ಲಿ ಇರುವಂತ ಈ ಯಜ್ಞನಾಮಕ ಪರಮಾತ್ಮ ವಾಯುದೇವರು ಅಂತರ್ಗತ ಪರಮಾತ್ಮವನ್ನ ಧ್ಯಾನ ಮಾಡಿದ್ರೆ ನಾವು ಶುಚಿ ಆಗ್ಬಿಡ್ತೀವಿ. ಹೀ ಮೇಕ್ಸ್ ಅಸ್, ಅವನೇ ನಮ್ಮನ್ನ ಶುಚಿ ಮಾಡೋನು. ನಾವು ಅಲ್ಪ ಒಂದು ಚಿಕ್ಕ ಸಣ್ಣ ಪುಟ್ಟ ಜೀವ, ಅದಕ್ಕೆ ಶುದ್ಧಿ ಮಾಡೋನು ಅವನೇ. ಸೊ ಆ ಉಪಾಸನೆ ಮಾಡಬೇಕು. ಅಲ್ಲಿ ಹೇಳುವಂಥ ಉಪನಿಷತ್ತಲ್ಲಿ ಹೇಳಿರೋದು ಹೇಳಿ ಏನು ಹೇಳಿದ್ದಾರೋ ಅದನ್ನು ಒಂದು ನೋಡಿ, ಎಷ್ಟೋ ಉಪಾಸನೆಗಳು ಬರುತ್ತೆ. ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅನೇಕ ಉಪಾಸನೆಗಳು ಉಂಟು. ಅದರಲ್ಲಿ ಯಾವುದು ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಅದೇ ದೇವರ ಮುಂದೆ ಕೂತ್ಕೊಳ್ಳೋವಾಗ ಮನಸ್ಸು ಬೇಕು, ವಾಕು ಬೇಕು. ವಾಕ್ ಎಲ್ಲಿದೆಯೋ ಅಲ್ಲಿ ಮನಸ್ಸಿರಬೇಕು, ರಾಧರ್ ಮನಸ್ಸು ಎಲ್ಲಿದೆಯೋ ಅಲ್ಲೇ ವಾಕ್ ಹೋಗಬೇಕು. ಅದು ನಮಗೆ ಡೇ ಟು ಡೇ ಜೀವನದಲ್ಲಿ ಬೋತ್ ಲೌಕಿಕ ಆಗಲಿ ಭಗವಂತನ ವಿಷಯದಲ್ಲಿ ಒಟ್ಟಿಗೆ ಇರಬೇಕು. ಏನೋ ಒಂದು ಮಾತಾಡ್ಬಿಟ್ಟು ಓ ಸಾರಿ 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 ಅಂತ ಹೇಳಿದ್ರೆ ಪ್ರಯೋಜನವೇ ಇಲ್ಲ, ತಿರ್ಗಾ ಮಾತು ತಕೊಳ್ಳಕ್ಕೆ ಆಗೋದೇ ಇಲ್ಲ ಲೌಕಿಕರಲ್ಲಿ ತಕೊಂಡ್ರೆ. ದೇವ್ರ ವಿಷಯದಲ್ಲಿ ತಕೊಂಡ್ರೆ ಅವನಲ್ಲಿ ಧ್ಯಾನ ಇಟ್ಟರೆ ನಮ್ಗೆ ಪಾಪ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ಈ ರೂಪವನ್ನ ನಾವು ಚಿಂತನೆ ಮಾಡಬೇಕು ಅಂತ ದಾಸರು ಅಷ್ಟೊಂದು ಕರುಣೆಯಿಂದ ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೃಷ್ಣಾರ್ಪಣಮಸ್ತು. ಶಿರಗಳ ಇದು ಐದೆರಡು ಬಾಹುಗಳು, ಈ ಐದೆರಡು ಬಾಹುಗಳು, ಎರಡು ಪಾದಗಳು, ಒಂದು ಮಧ್ಯೋದರದಿ ಶೋಭಿಪ ವಾಂಗ್ ಮನೋಮಯ ನಿಪ ನಿತ್ಯದಲ್ಲಿ ಕರಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಇಪ್ಪ ಅರವಿದೂರನು ಭಾರತ ಪ್ರತಿಪಾದ್ಯ ಎಂದು ಎನಿಸಿ ಕೃಷ್ಣಾರ್ಪಣಮಸ್ತು.